ಕೃಷ್ಣ ಮತ್ತು ನರಕಾಸುರ. ಹಲವು ವರ್ಷಗಳ ಹಿಂದೆ ಶ್ರೀಕೃಷ್ಣನು ದ್ವಾರಕೆಯನ್ನು ಆಳುತ್ತಿದ್ದನು. ಒಂದು ದಿನ ಇಂದ್ರ, ದೇವತೆಗಳ ರಾಜ, ಕೃಷ್ಣನ ದರ್ಶನಕ್ಕೆ ಬಂದನು. ಅವನ ಭೇಟಿಯ ನಿಜವಾದ ಉದ್ದೇಶ ಶ್ರೀಕೃಷ್ಣನನ್ನು ಪ್ರಾಗ್ಜ್ಯೋತಿಷ್ಪುರದ ರಾಜನಾಗಿದ್ದ ನರಕಾಸುರ ಎಂಬ ರಾಕ್ಷಸನ ಬಗ್ಗೆ ಎಚ್ಚರಿಸುವುದಾಗಿತ್ತು. ನೀವು ಈ ಪ್ರಾಗ್ಜ್ಯೋತಿಷ್ಪುರ ಏನು ಎಂದು ಆಲೋಚಿಸುತ್ತಿರಬಹುದು. ಇದು ಈಶಾನ್ಯ ಭಾರತದ ಇಂದಿನ ಅಸ್ಸಾಂನ ಒಂದು ನಗರ. ನರಕಾಸುರ ಒಬ್ಬ ದುಷ್ಟ ರಾಜ. ಅವನು ತನ್ನ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದನು. ಈತ ವರುಣನ ಕೊಡೆಯನ್ನು ಕದ್ದಿದ್ದರಿಂದ ಮಳೆಯಾಗಿ ಮಂದಾರ ಪರ್ವತದ ಶಿಖರವಾಯಿತು. ಜೊತೆಗೆ ಇವನು ಇಂದ್ರನ ತಾಯಿ ಅದಿತಿಯ ಕಿವಿಯೋಲೆಗಳನ್ನು ಕದ್ದಿದ್ದ. ಈಗ ಅವನು ಇಂದ್ರನ ವಾಹನವಾಗಿದ್ದ ಆನೆ ಐರಾವತವನ್ನು ಕದಿಯುವುದಾಗಿ ಬೆದರಿಕೆ ಹಾಕುತ್ತಿದ್ದ. ಕಡೆಗೆ ಅವನು ದೇವತೆಗಳು, ಅಸುರರು ಮತ್ತು ಇತರ ರಾಜರ 16,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದನು ಮತ್ತು ಅವರನ್ನು ತನ್ನ ಅರಮನೆಯಲ್ಲಿ ಬಂಧಿಸಿದ್ದನು. ಈ ರಾಕ್ಷಸರಾಜನ ಜನ್ಮದ ಬಗ್ಗೆ ಅನೇಕ ಕಥೆಗಳಿವೆ. ಇವನ ತಾಯಿ ಬೇರೆ ಯಾರೂ ಅಲ್ಲ, ಭೂದೇವಿ ಅಥವಾ ಭೂಮಿ. ವಿವಿಧ ಮೂಲಗಳು ಇವನ ತಂದೆ ಹಿರಣ್ಯಾಕ್ಷ ಅಥವಾ ವರಾಹ ಅಂದರೆ ಹಂದಿ ಎಂದು ಉಲ್ಲೇಖಿಸುತ್ತವೆ. ಹಿರಣ್ಯಾಕ್ಷ ಅಂದರೆ ಹಿರಣ್ಯಕಶಿಪುವಿನ ಸಹೋದರ ಮತ್ತು ಪ್ರಹ್ಲಾದನ ಚಿಕ್ಕಪ್ಪ. ಭಗವಾನ್ ವಿಷ್ಣುವಿನ ತನ್ನ 10 ಅವತಾರಗಳಲ್ಲಿ ಕೊಲ್ಲಲ್ಪಟ್ಟನು. ಅಂತೆಯೇ ವಿಷ್ಣು ಭೂಮಿಯನ್ನು ರಕ್ಷಿಸಲು ತಾಳಿದ ಅವತಾರ ವರಾಹ ಅವತಾರ. ಕಾಳಿಕಾ ಪುರಾಣ ಮತ್ತು ಇತರ ಗ್ರಂಥಗಳಲ್ಲಿ ವರಾಹವನ್ನು ನರಕನ ತಂದೆಯಾಗಿ ಉಲ್ಲೇಖಿಸಲಾಗಿದೆ. ನರಕಾಸುರನು ಮಿಥಿಲಾ ಪ್ರದೇಶದಿಂದ ಬಂದನೆಂದು ಈ ಗ್ರಂಥವು ಉಲ್ಲೇಖಿಸುತ್ತದೆ. ಅವನು ಕಿರಾತ ರಾಜ ಘಟಕಾಸುರನನ್ನು ಸೋಲಿಸಿ ಪ್ರಾಗ್ಜ್ಯೋತಿಷ್ಪುರದ ರಾಜನಾದ. ಈ ರಾಕ್ಷಸರಾಜನ ಮೂಲದ ಕಥೆಗಳು ಏನೇ ಇರಲಿ, ವಿವಿಧ ಗ್ರಂಥಗಳ ಉಲ್ಲೇಖದಲ್ಲಿ ಒಂದು ವಿಷಯ ಸಾಮಾನ್ಯವಾಗಿದೆ. ಅದು ಏನೆಂದರೆ ಅವನ ತಾಯಿ ಭೂಮಿ ಮಗನ ಸುರಕ್ಷತೆಗಾಗಿ ವಿಷ್ಣುವಿನಿಂದ ವರವನ್ನು ಕೋರಿದಳು. ಭಗವಾನ್ ವಿಷ್ಣುವು ಆಕೆಯ ಮಗನಿಗೆ ದೀರ್ಘಾಯುಷ್ಯವನ್ನು ದಯಪಾಲಿಸಿದನು. ಆದರೆ ಎಲ್ಲ ವರಗಳಲ್ಲಿ ಇರುವಂತೆ ಆ ವರದಲ್ಲೂ ಒಂದು ಲೋಪವಿತ್ತು, ಕೊರತೆಯಿತ್ತು. ಅದು ಏನೆಂದರೆ ಅವನ ಮರಣವು ವಿಷ್ಣುವಿನ ನಂತರದ ಅವತಾರದಿಂದ ಆಗುವುದು ಎಂದು. ಈಗ ನಾವು ನರಕಾಸುರನ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಂಡಿರುವುದರಿಂದ ಕೃಷ್ಣನೊಂದಿಗಿನ ಅವನ ಯುದ್ಧದ ಕಥೆಗೆ ಹಿಂದಿರುಗಿ ಬರೋಣ. ಇಂದ್ರನು ದ್ವಾರಕೆಯಲ್ಲಿ ಕೃಷ್ಣನನ್ನು ಭೇಟಿ ಮಾಡಲು ಬಂದಾಗ ಅವನು ತನ್ನ ಆನೆ ಐರಾವತದ ಮೇಲೆ ಸವಾರಿ ಮಾಡಿಕೊಂಡು ಬಂದನು. ಭೇಟಿಯಾದ ಮೇಲೆ ಶ್ರೀಕೃಷ್ಣ ನರಕಾಸುರನ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದನು. ಪ್ರತ್ಯೇಕವಾಗಿ ನರಕಾಸುರ ಯುವತಿಯರನ್ನು ಅಪಹರಿಸಿರುವುದು ಮತ್ತು ಹೆಂಗಸರ ಆಭರಣಗಳನ್ನು ಕದಿಯುವ ಈ ಸ್ವಭಾವದ ಬಗ್ಗೆ ಕಳವಳ ತೋಡಿಕೊಂಡನು. ಕೃಷ್ಣ ನರಕಾಸುರನ ಬಗ್ಗೆ ಏನಾದರೂ ಮಾಡಬೇಕು ಎಂದು ನಿರ್ಧರಿಸಿದ. ಅವನು ತನ್ನ ಸವಾರಿಯ ಅಂದರೆ ಪ್ರಬಲ ಹದ್ದು ಗರುಡನ ಬಗ್ಗೆ ಚಿಂತಿಸಿದ ಕೂಡಲೇ ಗರುಡ ಕಾಣಿಸಿಕೊಂಡ. ಕೃಷ್ಣ ಮತ್ತು ಅವನ ಹೆಂಡತಿಯರಲ್ಲಿ ಒಬ್ಬಳು ಸತ್ಯಭಾಮೆ ಗರುಡನನ್ನು ಏರಿದರು ಮತ್ತು ಅವರು ಪ್ರಾಗ್ಜ್ಯೋತಿಷ್ಪುರದ ಕಡೆಗೆ ಹಾರಿದರು. ನರಕಾಸುರನ ರಾಜಧಾನಿಯನ್ನು ಪ್ರವೇಶಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಮುರು ಎಂಬ ಅಸುರನಿದ್ದ. ಅವನು ನಗರದ ಸುತ್ತಲೂ ಅನೇಕ ಚೂಪಾದ ಈಟಿಗಳನ್ನು ನಿಲ್ಲಿಸಿದ್ದ. ಅವು ಅತ್ಯಂತ ತೀಕ್ಷ್ಣವಾದ ಈಟಿಗಳಿಗಿಂತ ತೀಕ್ಷ್ಣವಾಗಿದ್ದವು. ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಅವುಗಳನ್ನು ಕತ್ತರಿಸಿದನು. ಮುರು ಅವನ ಮೇಲೆ ದಾಳಿ ಮಾಡಿದಾಗ ಕೃಷ್ಣ ತನ್ನ ಚಕ್ರದಿಂದ ಮುರು ಮತ್ತು ಅವನ 7,000 ಮಕ್ಕಳನ್ನು ಕೊಂದನು. ಅದಲ್ಲದೆ ಹಯಗ್ರೀವ ಮತ್ತು ಪಾಂಚಜನ ಎಂದು ಕರೆಯಲ್ಪಡುವ ಇತರ ರಾಕ್ಷಸರನ್ನು ಸಂಹಾರ ಮಾಡಿದನು. ಇದಾದ ಮೇಲೆ ಅವನು ಮತ್ತು ಸತ್ಯಭಾಮೆ ಪ್ರಾಗ್ಜ್ಯೋತಿಷ್ಪುರಕ್ಕೆ ಬಂದರು. ಕೃಷ್ಣ ನರಕಾಸುರನ ಸೇನೆಯ 1,000 ಅಸುರರನ್ನು ಕೊಂದಿದ್ದ. ನರಕಾಸುರ ವಿಷ್ಣುವಿನ ಈ ಅವತಾರವು ರಾಜಧಾನಿಯನ್ನು ಪ್ರವೇಶಿಸುವುದನ್ನು ನೋಡಿ ಕುಪಿತನಾದ. ತನಗೆ ವರ ನೀಡಿದ ಅದೇ ದೇವರು ತನ್ನನ್ನು ಕೊಲ್ಲಲು ಬಂದಿರುವನೆಂದು ಶಂಕಿಸಿದ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಲುವಾಗಿ ಅವನು ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದ. ನರಕಾಸುರ ಮತ್ತು ಕೃಷ್ಣನ ಸೇನೆಗಳ ನಡುವೆ ಭೀಕರ ಯುದ್ಧ ನಡೆಯಿತು. ನರಕಾಸುರ ಮತ್ತು ಕೃಷ್ಣನ ನಡುವಿನ ಯುದ್ಧದ ಸಮಯದಲ್ಲಿ ಆ ರಾಕ್ಷಸರಾಜನು ಹಲವಾರು ದೈವಿಕ ಆಯುಧಗಳನ್ನು ಬಳಸಿದನು. ಆದರೆ ಕೃಷ್ಣನು ತನ್ನ ಸ್ವಂತ ಆಯುಧಗಳಿಂದ ಅವುಗಳನ್ನು ಬಳಸಿ ಆ ಎಲ್ಲ ಆಯುಧಗಳನ್ನು ಸುಲಭವಾಗಿ ನಿಷ್ಕ್ರಿಯಗೊಳಿಸಿದನು. ನರಕಾಸುರನು ಕೃಷ್ಣನ ವಿರುದ್ಧ ಅಗ್ನಿಯಸ್ತ್ರವನ್ನು ಬಳಸಿದನು, ಆದರೆ ಕೃಷ್ಣ ಅದನ್ನು ವರುಣಾಸ್ತ್ರದಿಂದ ಶಮನಗೊಳಿಸಿದನು. ಅಂದರೆ ಅವನು ಅಗ್ನಿ ಅಸ್ತ್ರದ ಬೆಂಕಿಯನ್ನು ನೀರಿನಿಂದ ತಣ್ಣಗಾಗಿಸಿದನು. ನರಕಾಸುರನು ನಂತರ ಕೃಷ್ಣನ ವಿರುದ್ಧ ನಾಗಪಾಶವನ್ನು ಬಳಸಿದನು. ರಾಮಾಯಣ ಯುದ್ಧದ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರ ವಿರುದ್ಧವೂ ಇದೇ ಅಸ್ತ್ರವನ್ನು ಬಳಸಲಾಗಿತ್ತು. ಕೃಷ್ಣನು ಗರುಡಾಸ್ತ್ರದಿಂದ ನಾಗಪಾಶವನ್ನು ನಿಷ್ಪರಿಣಾಮಗೊಳಿಸಿದನು. ಹದ್ದುಗಳು ಮತ್ತು ಹಾವುಗಳು ಅಂದರೆ ಗರುಡ ಮತ್ತು ನಾಗ ಶತ್ರುಗಳು ಅಲ್ವೇ? ಹಾಗೆ ನರಕಾಸುರನು ಕೃಷ್ಣನ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಆದರೆ ಕೃಷ್ಣನು ಅದನ್ನು ತನ್ನದೇ ಆದ ಬ್ರಹ್ಮಾಸ್ತ್ರದಿಂದ ನಿಷ್ಪ್ರಯೋಜನಗೊಳಿಸಿದನು. ಹತಾಶೆಯಿಂದ ನರಕಾಸುರನು ಕೃಷ್ಣನ ಮೇಲೆ ವೈಷ್ಣವ ಅಸ್ತ್ರವನ್ನು ಪ್ರಯೋಗಿಸಿದನು. ಆದರೆ ಕೃಷ್ಣ ಅದನ್ನು ಇನ್ನೊಂದು ವೈಷ್ಣವ ಅಸ್ತ್ರದಿಂದ ನಿವಾರಿಸಿದನು. ಕೊನೆಗೆ ನರಕಾಸುರ ಕೃಷ್ಣನನ್ನು ತ್ರಿಶೂಲದಿಂದ ಕೊಲ್ಲಲು ಯತ್ನಿಸಿದಾಗ ಶ್ರೀಕೃಷ್ಣ ಅದರ ಪ್ರಭಾವದಿಂದ ಮೂರ್ಛೆ ಹೋದಂತೆ ನಟಿಸಿದನು. ನರಕಾಸುರ ತನಗೆ ಜನ್ಮ ನೀಡಿದವರಿಂದ ಮಾತ್ರ ಸಂಹಾರಗೊಳ್ಳುವನು ಎಂಬ ದಂತಕಥೆ ಇದೆ. ಈ ಯುದ್ಧದಲ್ಲಿ ಕೃಷ್ಣನ ಪತ್ನಿ ಮತ್ತು ಜೊತೆಗಾರ್ತಿಯಾಗಿದ್ದ ಸತ್ಯಭಾಮೆ ಭೂಮಿಯ ಅವತಾರವಾಗಿದ್ದಳು. ವಾಸ್ತವವಾಗಿ ಅದೇ ಭೂಮಿ ನರಕಾಸುರನಿಗೆ ಜನ್ಮ ನೀಡಿದ್ದು. ಕೃಷ್ಣ ಮೂರ್ಛೆ ಹೋಗುವುದನ್ನು ನೋಡಿ ಅವಳಿಗೆ ಸಿಟ್ಟು ಬಂತು. ಸತ್ಯಭಾಮೆಯು ನರಕಾಸುರನ ಮೇಲೆ ಆಕ್ರಮಣ ಮಾಡಿ ಸುದರ್ಶನ ಚಕ್ರದಿಂದ ಕೃಷ್ಣನ ಶಿರಚ್ಛೇದನ ಮಾಡಿದಳು. ಭವಿಷ್ಯವಾಣಿ ಹೀಗೆ ಸತ್ಯವಾಯಿತು. ಕೃಷ್ಣನು ನರಕಾಸುರನು ತನ್ನ ಅರಮನೆಯೊಳಗೆ ಸೆರೆಯಲ್ಲಿರಿಸಿದ್ದ 16,100 ಸ್ತ್ರೀಯರನ್ನು ಕಂಡನು. ಹಲವಾರು ಕುದುರೆಗಳು ಮತ್ತು 4 ದಂತಗಳು ಹೊಂದಿದ 6,000 ಆನೆಗಳೂ ಇದ್ದವು. ಕೃಷ್ಣ ಅವರೆಲ್ಲರನ್ನೂ ದ್ವಾರಕೆಗೆ ಕಳುಹಿಸಿದನು. ಅದು ಎಂಥ ಮೆರವಣಿಗೆಯಾಗಿದ್ದೀತು ಎಂದು ನೀವೇ ಆಲೋಚಿಸಿ. ಪ್ರಾಗ್ಜ್ಯೋತಿಷ್ಪುರ ಇಂದಿನ ಅಸ್ಸಾಂನಲ್ಲಿದೆ. ಇದು ಭಾರತದ ದೂರದ ಪೂರ್ವ ಭಾಗದಲ್ಲಿದೆ. ದ್ವಾರಕಾ ಭಾರತದ ಪಶ್ಚಿಮ ಕರಾವಳಿ ಭಾಗದಲ್ಲಿದೆ. ಇವೆರಡೂ 2,600 ಕಿಲೋಮೀಟರ್ಗೂ ಹೆಚ್ಚು ದೂರದಲ್ಲಿವೆ. ಒಬ್ಬ ವ್ಯಕ್ತಿ ಪ್ರಾಗ್ಜ್ಯೋತಿಷ್ಪುರದಿಂದ ನಡೆಯಲು ಪ್ರಾರಂಭಿಸಿದರೆ ದ್ವಾರಕೆಯನ್ನು ತಲುಪಲು ಅವನಿಗೆ 2 ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ. ಅಂದರೆ ಈ ಎರಡು ಸ್ಥಳಗಳು ಅಷ್ಟು ಅಂತರದಲ್ಲಿವೆ. ಈಗ ನಮ್ಮ ಕಥೆಗೆ ಹಿಂದಿರುಗುತ್ತಾ, ಕೃಷ್ಣನು ನರಕಾಸುರನು ಕದ್ದ ವಸ್ತುಗಳನ್ನು ಆಯಾ ಸ್ಥಳಗಳಿಗೆ ಹಿಂದಿರುಗಿಸಿದ್ದಾಯಿತು. ನರಕಾಸುರನು ಸ್ವರ್ಗದಿಂದ ಕದ್ದ ವಸ್ತುಗಳನ್ನು ಕೃಷ್ಣ ಮತ್ತು ಸತ್ಯಭಾಮೆ ತಮ್ಮೊಂದಿಗೆ ಕೊಂಡೊಯ್ದರು. ಗರುಡನು ಅವರನ್ನು ಮರಳಿ ದ್ವಾರಕೆಗೆ ಕರೆತಂದನು. ಆ ಬಲಶಾಲಿ ಹಕ್ಕಿಯನ್ನು ಹಿಂದಿರುಗಲು ಹೇಳುವ ಮೊದಲು ಕೃಷ್ಣನು ನರಕಾಸುರ ಸ್ವರ್ಗದಿಂದ ಕದ್ದ ಎಲ್ಲ ವಸ್ತುಗಳನ್ನು ಅವನಿಗೆ ಕೊಟ್ಟು, ಅಂದರೆ ಅದಿತಿಯ ಕಿವಿಯೋಲೆಗಳು ಮತ್ತು ವರುಣನ ಕೊಡೆ, ಅವುಗಳನ್ನು ತಮ್ಮ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಲು ಹೇಳಿದನು. ನರಕಾಸುರನ ಕುರಿತಾದ ಕೆಲವು ಉಪಾಖ್ಯಾನಗಳು ಇಂದಿನ ಕಥೆಯ ಭಾಗವಲ್ಲದಿದ್ದರೂ ಇದಕ್ಕೆ ಸಂಬಂಧಿಸಿದ್ದು ಮತ್ತು ಹೆಚ್ಚು ತಿಳಿದುಕೊಳ್ಳಲು ಯೋಗ್ಯವು ಎಂದು ನಾವು ಭಾವಿಸುತ್ತೇವೆ. ಅವುಗಳಲ್ಲಿ ಕೆಲವನ್ನು ಕೇಳೋಣ. ನರಕಾಸುರನು ಧಾರ್ಮಿಕ ಮತ್ತು ನಿರ್ಮಲ ಹೃದಯದ ವ್ಯಕ್ತಿ ಎಂದು ಹೇಳಲಾಗುತ್ತದೆ. ಅವನು ಬಾಣಾಸುರ ಎಂಬ ಅಸುರನ ಪ್ರಭಾವದಿಂದ ದುಷ್ಟನಾದನು. ಹಾಗಾಗಿ ಅಸುರ ಅಂದರೆ ರಾಕ್ಷಸ ಎಂಬ ಹೆಸರು ಅವನ ಹೆಸರಿಗೆ ಸೇರಿಸಲಾಯಿತು. ನರಕಾಸುರ ಮತ್ತು ಈ ಮೊದಲು ಉಲ್ಲೇಖಿಸಿದ ಪ್ರದೇಶದಲ್ಲಿ ಪೂಜಿಸಲ್ಪಡುವ ಕಾಮಾಖ್ಯಾದೇವಿಯ ಬಗ್ಗೆ ಒಂದು ದಂತಕಥೆ ಇದೆ. ಇಂದಿನ ಅಸ್ಸಾಮನ್ನು ಒಂದು ಕಾಲದಲ್ಲಿ ಕಾಮರೂಪ್ ಎಂದು ಕರೆಯಲಾಗುತ್ತಿತ್ತು. ನರಕಾಸುರ ದೇವಿ ಕಾಮಾಖ್ಯಳನ್ನು ಮದುವೆಯಾಗಲು ಬಯಸಿದ್ದನು. ಅವನು ಅವಳಿಗೆ ಪ್ರಸ್ತಾಪಿಸಿದಾಗ ದೇವಿಯು ಅವನ ಮುಂದೆ ಒಂದು ಷರತ್ತು ಇಟ್ಟಳು. ಅದು ಏನೆಂದರೆ, ನೀಲಾಚಲ ಎಂಬ ಬೆಟ್ಟದ ತುದಿಯಲ್ಲಿ ಒಂದು ದೇವಾಲಯವಿದೆ. ಕಾಮಾಖ್ಯ ದೇವಿಯು ನರಕಾಸುರನನ್ನು ಆ ದೇವಾಲಯಕ್ಕೆ ಆ ಪರ್ವತದ ಅಡಿಯಿಂದ ಮೇಲಿನವರೆಗೆ ಒಂದೇ ರಾತ್ರಿಯಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸುವಂತೆ ಷರತ್ತು ಇಟ್ಟಳು. ಅವನು ಸೂರ್ಯೋದಯಕ್ಕೆ ಮೊದಲು ಹಾಗೆ ಮಾಡಬೇಕಿತ್ತು, ಅಂದರೆ ವಾಸ್ತವವಾಗಿ ಕೋಳಿ ಕೂಗುವ ಮೊದಲು. ನರಕಾಸುರನು ಈ ಕಾರ್ಯದಲ್ಲಿ ಯಶಸ್ವಿಯಾದರೆ ಅವಳು ಖಂಡಿತವಾಗಿಯೂ ಅವನನ್ನು ಮದುವೆಯಾಗುವಳು ಎಂದು ಹೇಳಿದಳು. ನರಕಾಸುರನು ತನ್ನ ಎಲ್ಲ ಶಕ್ತಿ ಬಳಸಿ ಬೆಳಕು ಹರಿಯುವ ಮೊದಲು ಆ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದನು. ಕಾಮಾಖ್ಯ ದೇವಿ ಈ ವಿಷಯ ತಿಳಿದಾಗ ಗಾಬರಿಗೊಂಡಳು. ಒಂದು ಕೋಳಿಯ ಕುತ್ತಿಗೆಯನ್ನು ಕಿವುಚಿದಳು ಮತ್ತು ಅದು ಕೂಗುವಂತೆ ಮಾಡಿದಳು. ಇದು ಬೆಳಗಾಯಿತು ಎಂದು ಸೂಚಿಸಿತು. ನೆನಪಿಡಿ, ದೇಶದ ಬೇರೆ ಭಾಗಗಳಲ್ಲಿ ಸೂರ್ಯನು ಉದಯಿಸುವ ಮೊದಲು ಅಸ್ಸಾಂನಲ್ಲಿ ಹುಟ್ಟುತ್ತಾನೆ. ಹೀಗೆ ನರಕನು ಸೂರ್ಯೋದಯವಾಯಿತೆಂದು ತಪ್ಪಾಗಿ ಭಾವಿಸಿ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸೋಲೊಪ್ಪಿಕೊಂಡು ಹೊರಟು ಹೋದ. ಸಾಯುವ ಮುನ್ನ ನರಕಾಸುರನು ಸತ್ಯಭಾಮಿಯಲ್ಲಿ ಒಂದು ವರವನ್ನು ಕೇಳಿದನು. ಅವನು, ಅಮ್ಮ, ನನ್ನ ಸಾವನ್ನು ಎಲ್ಲರೂ ದೀಪಗಳೊಂದಿಗೆ, ಅಂದರೆ ದೀಪಗಳನ್ನು ಬೆಳಗಿಸಿ ಆಚರಿಸಬೇಕು ಎಂದು ನಾನು ಬಯಸುತ್ತೇನೆ ಎಂದು. ನರಕಾಸುರನ ಮರಣವನ್ನು ದೀಪಾವಳಿಯ ಹಿಂದಿನ ದಿನದಂದು ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಕಥೆಗಳು ಹಲವು, ಆದರೆ ಇವತ್ತಿನ ಸಂಚಿಕೆಯನ್ನು ಮುಗಿಸಲು ಈ ಘಟ್ಟ ಸೂಕ್ತ ಎಂದು ನಮಗನಿಸುತ್ತದೆ. ನಿಮಗಿಷ್ಟವಾಯಿತು ಎಂದು ನಾವು ಭಾವಿಸುತ್ತೇವೆ. ಹಾಗಿದ್ದರೆ ನನ್ನ ಪುಟ್ಟ ಗೆಳೆಯರೇ, ಇವತ್ತಿನ ಕಥೆ ಹೇಗನಿಸಿತು? ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳಲು ನಾವು ಎದುರು ನೋಡುತ್ತೇವೆ. ಈಗ ನೀವು ಬಾಲ್ಗಾಥಾ ಪಾಡ್ಕಾಸ್ಟ್ ಅನ್ನು ಇಂಗ್ಲಿಷ್, ಹಿಂದಿ, ಗುಜರಾತಿ, ಮರಾಠಿ, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಕೇಳಬಹುದು. ಈ ಕಥೆಯನ್ನು ಮೀನು ಪಂಡಿತ್ ಮತ್ತು ಅಮರ್ ವ್ಯಾಸ್ ಅವರು ಗಾಥಾ ಸ್ಟೋರಿಗಾಗಿ ಬರೆದಿದ್ದಾರೆ ಮತ್ತು ಶ್ರುತಿ ಪ್ರಕಾಶ್ ನಿರೂಪಿಸಿದ್ದಾರೆ. ಧ್ವನಿ ಸಂಕಲನ ಪ್ರಶಾಂತ್. ಹಿನ್ನೆಲೆ ಸಂಗೀತದ ಹೆಸರು ಕೇರ್ ಫ್ರೀ ಕ್ಯಾಥಿ.